के द्वारा आच्छादित भी नर्क, तो भक्ति होगी कि नहीं
उसके बारे में बताओ।
हैं
उसके बारे में नहीं पता,
उसमें तुम बतलाओ जो वो भक्ति होगी कि नहीं। अन्य अभिलाष तो हो गया, किसी को अच्छा। वो इच्छा ही नहीं है।
नहीं गुरुदेव, शादी करने से पूर्ण से हम नहीं कर सकता, अर्पण नहीं कर सकता ना।
है?
अर्पण नहीं कर सकता हम तो शादी करने से, और कुछ
अर्पण भी कर दिया तो भक्ति होगी कि नहीं।
भक्ति हो सकते कैसे हमारा श्रीवास ठाकुर अद्वैता जैसे तो हो सकता, हमारा जैसे लोग कलियुग के बच्चियों के नहीं थे उन्होंने।
अर्पण माने शरणागति,
शरणागति
अभी भक्ति नहीं हुई। अनुकूलन कृष्णानुशीलन ये करेगा तो भक्ति होगी, किंतु उसके साथ में वो भी यदि शामिल होगा तब उत्तम भक्ति है। अच्छी तरह से समझो, कृष्ण की सेवा हो, कृष्ण के सुख के लिए ही हो, कोई सांसारिक अभिलाषा न हो, और ज्ञान कर्म योग तपस्या इत्यादि के द्वारा वो भक्ति आच्छादित न हो, तब वो उत्तम भक्ति। समझा?
अज्ञानतिमिरांधस्य ज्ञानञ्जनशलाकया चक्षुरुन्मीलितं येन तस्मै श्रीगुरवे वंशाकल्पतरुभ्यश्च कृपासिन्धुभ्यैव च पतितानां पावनेभ्यः वैष्णवेभ्यो नमो नमो। महावदन्नाय कृष्णप्रेम सदास्तुते, कृष्णाय कृष्णचैतन्यनाम्ने गौरक्तिषे। रेस्टोरेंट में कुछ पक रहा है, सुगंध आ रहा है। तो रेस्टोरेंट कहाँ है? यही है ना?
हाँ।
और रसोई किधर?
हाँ। रसोई है, किचन है, इधर प्रसाद
है। मैं हिंदी में बोलूंगा, ये कन्नड़ी भाषा में अनुवाद कर लें, और कोई प्रश्न हो, किसी भी प्रकार का प्रश्न, इफ एनी क्वेश्चन यू कैन आस्क। एक समय आज से 5,500 वर्ष पहले दंडकारण्य में बहुत से 88,000 ऋषि महर्षि लोग आए, 88,000 कृष्ण के करीब करीब 230 वर्ष के बाद कलयुग आ रहा था। कलयुग का लक्षण क्या है? उस समय स्त्रियां और पुरुष लोग स्वेच्छाचारी हो जाएंगे, सभी लोग सुख की चेष्टा करेंगे। कैसा सुख? मदिरापान, स्मोकिंग, स्त्री पुरुष का संग, जानवर जैसे हो जाएंगे लोग, पशु के समान हो जाएंगे। तीर्थों की पवित्रता नष्ट हो जाएगी, असत व्यक्ति लोग, दुर्जन व्यक्ति वहां आएंगे और वैसे ही बातें करेंगे नास्तिक के। और बड़े बड़े तीर्थ लोग मुसलमान उसको दखल कर लेंगे, जैसे अयोध्या है, मथुरा है, काशी है, ऐसे सब। स्थान को नष्ट कर देंगे, वहाँ पर भगवान के जन्मस्थली पर अपना अपना मस्जिद और ये सब बनाएंगे। पति और पत्नी का संबंध बिगड़ जाएगा। साधु वही होगा जो कुछ नहीं करेगा, केवल गाल बजाएगा, अधिक बड़ी बड़ी लच्छीदार वो बात कहेगा किंतु खुद नहीं पालन करेगा। हरि कथाओं का सार निकल जाएगा क्योंकि मायावादी और दूसरे दूसरे लोग हरि कथा को कहेंगे। ये सब कलयुग के लक्षण हैं। इसलिए ऋषि महर्षि लोग बड़े भयभीत होकर के डर कर नैमिषारण्य में आए, गोमती नदी के किनारे, और बातचीत कर रहे थे क्या किया जाए जो हम लोग कलयुग के दोषों से बच सके। कालह कलीर बलीन इंद्रिय वैरी वर्गा श्री भक्ति मार्ग यह कंटक कोटि रुद्धा हा हा को जामि विकलम किम हम करोम चैतन्य चंद्र यदि नाद्यम कृपा। कली काल बड़ा भयानक है। घर छोड़ने के लिए सन्यासी होकर के आए तो सुंदर सुंदर स्त्रियां माया जाल डाल करके तुम्हारा सन्यास छुड़ा करके भ्रष्ट करा देंगे, कहीं रुपये पैसे के लिए, कभी कुछ के लिए अपना सब धर्म लोग त्याग देंगे। सच्चे संत नहीं मिलेंगे, बड़ी बड़ी जटाओं को बांधने वाले मिल जाएंगे, विभूति रमाने वाले मिलेंगे, मायावादी मिलेंगे और दूसरे मिलेंगे। शुद्ध भक्त लोग उनका मिलना कठिन है। यदि साधु संत नहीं रहेंगे तो जगत ध्वंस हो जाएगा। इसलिए बड़े भयभीत होकर के विचार कर रहे थे और वहां पर सुत गोस्वामी थे, श्री सुखदेव गोस्वामी के शिष्य, और उनसे कुछ पूछा। जरा बोल दो तो, हमारी हिंदी सभी लोग समझते हैं क्या? कोई हाथ उठाओ तो जो मेरी कथा नहीं समझता। दोज हु आर नॉट अंडरस्टैंडिंग माई हरी कथा दे शुड रेज हैंड। यू आर नॉट
अंडरस्टैंडिंग,
नो नॉट यू हैव हर्ड टाइम, आई एम आस्किंग फॉर देम। तो बोल दो, नो नीड यू हैव हर्ड सो मच, आई एम टेलिंग फॉर न्यू वन।
ಪ್ರಾರಂಭ ದ್ವಾಪರ ಯುಗದ ಅಂತದಲ್ಲಿ ಶ್ರೀಕೃಷ್ಣನು ಸ್ವಧಾಮಕ್ಕೆ ಹೋದ ಮೇಲೆ ಎಂಬತ್ತೆಂಟು ಸಾವಿರ ಋಷಿಗಳು ನೈಮಿಶರಣದಲ್ಲಿ ಸೇರಿದರು. ಅಲ್ಲಿ ಅವರು ಈ ಕಲಿಯುಗದ ಜನರ ಕಲ್ಯಾಣಕ್ಕೋಸ್ಕರ ಏನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಎಲ್ಲ ಯೋಚಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಇಲ್ಲ ಗುರುದೇವರು ಹೇಳ್ತಾರೆ, ಈ ಸಾಮಾನ್ಯವಾಗಿ ಈಗಿನ ಜನಗಳು ಕಲಿಯುಗದಲ್ಲಿ ಹೆಚ್ಚಾಗಿ ಎಲ್ಲರೂ ಸುಖಕ್ಕೋಸ್ಕರ ಪ್ರಯತ್ನ ಪಡ್ತಾರೆ. ಆದರೆ ಅವರ ಒಂದು ಪ್ರಯತ್ನದಲ್ಲಿ ಸುಖ ಸಿಕ್ಕಿಲ್ಲ ಅಂದರೆ ಅವರೇನು ಮಾಡ್ತಾರೆ, ಮದ್ಯಪಾನ, ಅಸ್ತ್ರೀ ಸಂಘ, ಅಸ್ತ್ರೀ ಸಂಘ ಅಂದರೆ ವಯಸ್ಸಿನ ಸಂಘ ಅಥವಾ ಮದ್ಯಪಾನ ಇನ್ನು ಅಥವಾ ಟಿ ವಿ ಇನ್ಯಾವುದೋ ರೂಪದಲ್ಲಿ ಆನಂದವನ್ನು ಪಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಆದರೆ ಅದರಿಂದ ಅವರಿಗೆ ನಿಜವಾಗಿರ್ತಕ್ಕಂಥ ಒಂದು ಸಂಪೂರ್ಣ ಆನಂದ ಸಿಗೋದಿಲ್ಲ. ಅನೇಕ ದುರ್ಜನರ ಸಂಘದಲ್ಲಿ ಅವರು ಈ ಕಲಿಯುಗದಲ್ಲಿ ಕಷ್ಟಪಡ್ತಿರ್ತಾರೆ. ಈ ಕಲಿಯುಗದಲ್ಲಿ ಭಗವಂತನ ಲೀಲಾಸ್ಥಲಗಳು ಸಹ ಅನೇಕ ದುರ್ಜನರಿಂದ ಅದು ನಾಶವಾಗ್ತಿದೆ. ಇಲ್ಲ ಗುರುದೇವರು ಎರಡು ಉದಾಹರಣೆ ಕೊಡ್ತಾರೆ, ಅಯೋಧ್ಯ ಮತ್ತು ಮಥುರಾದಲ್ಲಿ ಇನ್ನೂ ಅನೇಕ ಸ್ಥಳಗಳಲ್ಲಿ ದೇವಸ್ಥಾನಗಳನ್ನು ತೆಗೆದು ದೇವಸ್ಥಾನಗಳನ್ನು ಹಾಳು ಮಾಡಿ ಇನ್ನೂ ಕೆಲವರನ್ನೆಲ್ಲ ಮಾಡಿದ್ದಾರೆ. ಮತ್ತೆ ಈ ಕಲಿಯುಗದ ಒಂದು ಸ್ಥಿತಿ, ಪತಿ ಪತ್ನಿಯರ ಸಂಬಂಧ ಬರೀ ಇಂದ್ರಿಯ ತೃಪ್ತಿಗೋಸ್ಕರ ಇರುತ್ತೆ. ಅವರಿಗೊಂದು ನಿಜವಾಗಿ ಒಂದು ಗೃಹಸ್ಥ ಆಶ್ರಮದಲ್ಲಿ ಅವರು ಒಂದು ಒಳ್ಳೆಯ ರೀತಿಯಲ್ಲಿ ಭಗವಂತನಿಗೆ ಸೇವೆ ಮಾಡಿಕೊಂಡು ತಮ್ಮ ಮಕ್ಕಳನ್ನ ತಮ್ಮ ಸಂಸಾರವನ್ನು ಭಗವಂತನ ಸೇವೆಗೋಸ್ಕರ ನಡೆಯಬೇಕು ತೊಡಸ್ಬೇಕು ಈ ಒಂದು ಗುರಿಯಲ್ಲಿ ಅವರಿಗಿಲ್ಲ. ಕಲಿಯುಗ ಜನರಿಗೆ ಅಂದರೆ ಗ್ರಹ ಮೇಲಿ ತಮ್ಮ ಸ್ವಂತ ಇಂದ್ರಿಯ ತೃಪ್ತಿಯಲ್ಲಿ ತೊಡಗಿರ್ತಾರೆ. ಆಮೇಲೆ ಈಗಿನ ಕಲಿಯುಗದಲ್ಲಿ ಸಾಧುಗಳು ಸಹ ಸಾಧುಗಳ ರೂಪದಲ್ಲಿ ಎಷ್ಟೋ ಜನ ಮೋಸ ಮಾಡುವರು ಎಷ್ಟೋ ಜನ ಇದ್ದಾರೆ. ಆದರೂ ಕೆಲವರು ಸಾಧುಗಳ ರೂಪದಲ್ಲಿ ಭಿಕ್ಷೆ ಪಡ್ಕೊಂಡು ಅಥವಾ ಹಣ ಸಂಪಾದನೆ ಮಾಡಿಕೊಂಡು ತಮ್ಮ ಸ್ವಂತ ಇದ್ರೆಯ ತೃಪ್ತಿಗೋಸ್ಕರ ಅಥವಾ ಇಂದ್ರಿಯನ್ನು ಕೆಲವು ಉಪಯೋಗಿಸೋರಿದ್ದಾರೆ. ಇನ್ನು ಕೆಲವರು ಜ್ಞಾನಿಗಳು ಮಾಯಾವಾದಿಗಳು ಭಗವಂತನಿಗೆ ರೂಪ ಇಲ್ಲ ಗುಣ ಇಲ್ಲ ಅಂತ ಹೇಳೋರು ಎಷ್ಟೋ ಜನ ಇದ್ದಾರೆ, ನಿರಾಕಾರವಾದಿಗಳು. ಈ ರೀತಿ ಅಂತಹ ಒಂದು ಈ ಕಲಿಯುಗದ ಸಂದರ್ಭದಲ್ಲಿ ಸಮಯದಲ್ಲಿ ಋಷಿಗಳು ನೈಮಿಶರಣ್ಯದಲ್ಲಿ ನದಿ ತೀರದಲ್ಲಿ ಅವರೆಲ್ಲ ಸೇರ್ತಾರೆ. ನದಿ ತೀರದಲ್ಲೆಲ್ಲ ಸೇರಿಬಿಟ್ಟು ಅವರು ಚರ್ಚೆ ಮಾಡ್ತಾರೆ. ಗುರುಗಳು ಮತ್ತೆ ಹೇಳ್ತಾರೆ, ಕಲಿಯುಗದಲ್ಲಿ ಒಬ್ಬನು ಸಾಧು ಆಗಬೇಕು ಅಥವಾ ಭಗವಂತನ ಭಕ್ತರು ಆಗಬೇಕು ಅಂತ ಪ್ರಯತ್ನ ಮಾಡಿದ್ರು ಸಹ ಅದಕ್ಕೆ ಅನೇಕ ಅಡಚಣೆಗಳು. ಕೆಲವರು ಬ್ರಹ್ಮಚಾರಿಗಳು ಅಥವಾ ಸನ್ಯಾಸಿಗಳಾಗಿರ್ಬೇಕು ಅಂತೇಳಿ ಆಶ್ರಮಕ್ಕೆ ಸೇರ್ಪಡಿಸಿ ಗುರುಗಳು ಸೇವೆ ಮಾಡೋಕೆ ಬಂದವರಿಗೂ ಸಹ ಸ್ತ್ರೀ ರೂಪದ ಮಾಯ ಅವರಿಗೆ ಆಕ್ರಮಣ ಮಾಡುತ್ತೆ. ಆದ್ದರಿಂದ ಎಷ್ಟೋ ಜನ ಇದಾಗಲು ಇದೆ. ಅಂಥದ್ದಲ್ಲಿ ಇನ್ನೂ ಅನೇಕ ಥರದ, ಇವಾಗ ಹೇಳ್ತಾರೆ ಅನೇಕ ಥರದ ಸಾಧುಗಳು ಮೋಸ ಮಾಡೋರು ಇಂಥ ಇದರಲ್ಲಿ ಯಾವ ರೀತಿಯಲ್ಲಿ ಭಗವಂತನ ಸೇವೆಯಲ್ಲಿ ಜನರನ್ನ ತೊಡಗಿಸ್ಬೇಕು, ಕಲಿಯುಗದ ಧರ್ಮ ಏನೋ ಆ ಧರ್ಮವನ್ನು ನಾವು ಯಾವ ರೀತಿಯಲ್ಲಿ ಪ್ರಯತ್ನ ಮಾಡಬೇಕು ಅಥವಾ ಅನುಸರಿಸಬೇಕು ಈ ರೀತಿ ನೈಮಿಶರಣ್ಯದಲ್ಲಿ ಇರ್ತಕ್ಕಂಥ ಋಷಿಗಳು ಚರ್ಚೆ ಮಾಡ್ತಿರ್ತಾರೆ. ಹರೇ
ಕೃಷ್ಣ ಅಷ್ಟಾಸಿ ಹಜಾರ ಋಷಿ ಮಹರ್ಷಿ ಲೋಗೋನೆ ಸುಖದೇವ್ ಜೀ ಸೇ ಕಹಾ ಆಪ್ನೆ ಸುಖದೇವ್ ಗೋಸ್ವಾಮಿ ಸೇ ದೀಕ್ಷಾ ಮಂತ್ರ ಲಿಯಾ ಹೈ ಉನ್ಸೆ ಆಪ್ನೆ ಸಮಸ್ತ ಶಾಸ್ತ್ರೋ ಕಾ ಸಾರ ಅಧ್ಯಯನ್ ಕಿಯಾ ಹೈ ಉನ್ಕಿ ಆಪ್ನೆ ಸೇವಾ ಕಿ ಹೈ और ऐसा कोई शास्त्र नहीं है जो नहीं जानते हैं. इसलिए हम आपसे पूछते हैं, कली काल आ गया है, 230 वर्ष इसके हो गए हैं और भी भयंकर स्थिति आएगी. उस समय साधु संत नहीं मिलेंगे, प्रायेण अल्प आयु सह उसमें कली कुल जग में आयु थोड़ी हो जाएगी. सतयुग में लाखों वर्ष की आयु होती थी, द्वापर में, त्रेता में कुछ कम गई 1,00,000, और द्वापर में और कुछ कम गई। कलयुग में 100 मान लिया गया है वर्ष, 100 वर्ष किया है, किंतु होती नहीं है। अधिकांश लोग 50-60 के अंतर्गत में मर जाते हैं। कुछ चिकित्सा हुई है आजकल, तो कुछ थोड़ा सा बढ़ा 40-60 ऐसा रखो। उसमें भी रात में सोना और 20-22 वर्ष तक कोई कारोबार देखना, पढ़ना लिखना, एक्सपर्ट होना, तो ये चला गया। और उधर 80 से लेकर 100 वर्ष की आयु ऐसी हो जाती है, उस समय कोई साधन भजन कुछ नहीं होगा, अथर्व की तरफ में पड़े रहेंगे। इसलिए 5-7-10 वर्ष की आयु बचती है, उसमें भी विवाह शादी करना, व्यवसाय करना, रुपया कमाना, जीवन का निर्वाह करना, बेटा बेटियों को पढ़ाना लिखाना, बहुत से काम है। भजन कब करेगा? ये भजन नहीं कर पाता। और मंदा बुद्धि उनकी बड़ी मंद होती है। बुद्धि किसकी तीव्र है? जो भविष्यत भूतकाल पर, वर्तमान काल पर विचार कर, भविष्य पर विचार कर। बुढ़ापा आएगा, सब छोड़ करके मर जाना है, ये सब कमाए हुआ कुछ काम में नहीं आएगा, इसे दुख और झंझट आएगा, ऐसा विचार करके सद्गुरु को एक पास में जाएगा। और गुरु भी योग्य होना चाहिए, जैसा तैसा नहीं, तत्व जानने वाला रसिक हो, संसार से परम विरक्त हो, भगवान की अनुभूति संपन्न हो, तब जाकर के भक्ति होगी, उसका कल्याण होगा। तो वो उनको मिलता नहीं है। सुमंद मतयो, मंदा सुमंद मतयो, मंद भाग्य। कोई भी काम सुकल्य करते हैं किंतु वो दुख हो जाता है। विवाह किया कुछ दिनों का, माई स्त्री छोड़ करके दूसरे पुरुष के साथ में चली गई, विवाह किया बेटा बेटी हुआ ही नहीं, बड़े दुख की बात। किसी पड़ोसी ने बिना काम के काम अपन मुकदमा लगाया, तो मंद भाग्य और ही उपद्रवता, ये जीवन बड़े में बड़े उपद्रव होते हैं, शरीर स्वस्थ रहता नहीं, बड़े बड़े घोर बीमारियां आ जाती हैं। इसलिए हम आपसे पूछते हैं, हे साधो, आप एक तरह से सर्वज्ञ हैं, गुरु से सुने हैं, सबका सार लेकर के बतलाइए कि आत्मा कैसे सुप्रसन्न होगी। अतः साधो अत्र जत्सारम समुद्धित मनीषया गुरु न सद दधाना जैन आत्मा प्रसिद्ध। ये नहीं पूछा कि हम लोगों का शरीर कैसे सुखी होता है, यह रह नहीं सकता, मन के लिए भी नहीं पूछा। आत्मा प्रसिद्ध थी, इसके भीतर में आत्मा है, वो हम हैं, हम शरीर नहीं है, इस चीज को समझो। इसके सुख दुख से आत्मा का कुछ भी आता जाता नहीं। इसलिए जैसे आत्मा प्रसन्न हो ऐसा बतलाइए। उन्होंने अपने गुरु जी को प्रणाम किया। गुरु कौन है उनके? सुखदेव गोस्वामी। उनको प्रणाम किया, जो जन्म के समय ही संसार छोड़ करके विरक्त हो करके जंगल में चले गए, और उनके पिताजी बेटा बेटा कह करके उनके पीछे में दौड़े। सुखदेव गोस्वामी ने, पुत्र ने कोई उत्तर नहीं दिया, पेड़ के वृक्षों के एको ने प्रतिध्वनि दी, कौन किसका बेटा? जो समुद्र भव सागर के सेतु हैं, कौन? सुखदेव गोस्वामी जी। भागवत की रचना की, ये भागवत कैसा है? या वो सेतु माने ब्रिज, इस भवसागर से भगवान को गोलोक वृंदावन धाम को मिलाने वाले को सेतु कहते हैं, पुल कहते हैं। और अध्यात्म दीप परमार्थ के दीपक स्वरूप है, प्रकाश करने वाले हैं। इसलिए आप कृपा करके ये बतलाइए ना, आप हे गुरुदेव कृपा करें। किसी का यदि गुरु नहीं होगा, ध्यान से सुनो, जिसका कोई गुरु ही नहीं है वो किसका ध्यान करेगा, उसे प्रणाम करेगा, और तो फिर भक्ति नहीं आएगी। लिए गुरुकरण जरूरी है। इसलिए देखो शास्त्रों में ऐसा कहा गया है, नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयन्ति। इसमें भी गुरु जी को प्रणाम किया गया। इसलिए बिना गुरु जी को प्रणाम किए, उनका आशीर्वाद लिए भक्ति नहीं हो सकती और कोई भी सुखी नहीं हो सकता। और तब बड़े प्रसन्न हुए, तुमने हमको बहुत सी सुंदर तत्व की कथाओं को स्मरण दिला दिया। और बोले, सवई पुंसान परो धर्मो जतो भक्ति रधोखजे अहेतु क्या प्रतिहता जयात्मा संप्रसिद्ध। माने क्या? निश्चित ही मनुष्य मात्र के लिए, प्राणी मात्र के लिए जो जीवन धारण करते हैं, उनके लिए एकमात्र यही परम धर्म है। क्या? जो इंद्रियों से अतीत हैं, ऐसे सच्चिदानंद भगवान जो श्री कृष्ण हैं, ब्रजेंद्र नंदन हैं, उनकी अहैतुकी और नैरंतर्यमयी भक्ति करें। मतलब क्या? कृष्ण को प्रसन्न के लिए ही कृष्ण की सेवा करें और निरंतरमयी, कभी वो टूट ना जाए, ऐसी भक्ति होनी चाहिए। इसी को हमारे रूप गोस्वामी ने जो कहा है, अभी इन लोगों ने कुछ व्याख्या की, अन्नाभिलाषिता शून्यम ज्ञान कर्मादि अनावृतम अनुकूलन कृष्णानुशीलनम भक्ति रुत्तमा। भक्ति बिना कोई सुखी नहीं रह सकता, और वो भी भक्ति उत्तमा होनी चाहिए। उत्तमा नहीं हो तो भी मध्यम में भी हो, मध्यम ना हो तो कनिष्ठ में भी हो, ऐसी भक्ति होनी चाहिए। उत्तमा हो तो बहुत अच्छी, वो कहाँ से आएगी? उत्तम महापुरुषों से। साधारण भक्ति कैसे आएगी? मध्यम अधिकारियों से। किंतु बिना गुरु के ये भक्ति कभी हो नहीं सकती। इसलिए रूप गोस्वामी ने 64 प्रकार की भक्ति के पहले ही उन्होंने कहा, गुरु पदाश्रय और विषम्भेन गुरु सेवा। भक्ति बिना गुरु के नहीं हो सकती। इसके संबंध में खूब सूक्ष्म विचार एक बतलाता हूं। विचार है ये, भगवान सच्चिदानंदमय और स्वराट, स्वराट माने स्वतंत्र इच्छा वाले, उनके ऊपर और किसी का कंट्रोल नहीं है, स्वप्रकाश, उनको कोई प्रकाश नहीं करता। कैसे होता है? वो स्वयं प्रकाश होते हैं, उनको कोई प्रकाश करने वाला नहीं है, स्वयं प्रकाश है। तो उनकी भक्ति भी सच्चिदानंदमयी है, स्वप्रकाश है। उसके ऊपर में कंट्रोल नहीं है। कर्म, सत्कर्म, ज्ञान, योग, तपस्या, व्रत इत्यादि के ऊपर में भक्ति निर्भर नहीं रहती, बिना उनकी सहायता के अपने आप वो प्रकट होती है। जैसे भगवान श्री कृष्ण, रामचंद्र जी अपनी स्वेच्छा से भक्तों का को आनंद को बढ़ाने के लिए जदुकुल में और रघुकुल में अवतीर्ण होते हैं स्वेच्छा से। किंतु ये बतलाया गया है जदा जदा ही धर्मस्य ग्लानिर्भवति, और ग्लानिर्भवति तब दुष्टों का संहार करने के लिए और पृथ्वी का भार हरण करने के लिए, धर्म की स्थापना करने के लिए मैं आता हूं। बात ठीक है, किंतु ये समझो भूभार हरण, असुरों का संहार तो अपनी इच्छा शक्ति से जभिता भी करते, कोटि कोटि असुरों को मार सकते हैं, एक दो की बात क्या, इसलिए उनको आने की जरूरत नहीं है, ये प्रधान कारण नहीं है। प्रधान कारण क्या है? What is the main cause that Krishna descends in this world? क्यों? स्वेच्छामय पुरुष हैं, भक्तों का चित्त विनोदन करने के लिए,
मद्भक्त विनोदाय कर्मी द्विविध क्रिया,
वो उसके लिए आते हैं। चैतन्य महाप्रभु किसी के कहने से नहीं आए, स्वेच्छा से उतरे। तब कहा जाता है, किंतु हैं शिक्षा स्वराट हैं, कह दिया जाता है, वो गौण कारण है, मुख्य कारण है, मुख्य कारण है स्वेच्छा। वैसे ही भक्ति देवी हैं, किसी की अपेक्षा नहीं रखती, शी डोंट वांट एनी हेल्प फ्रॉम ज्ञान योग तपस्या, वो निरंकुश है। और जब इच्छा होगी किसी के हृदय में प्रकटित हो सकती हैं। यदि कहो भगवत कृपा के बिना भक्ति नहीं होती, तो इस पर विचार करना है कि यह ठीक है कि नहीं। वी शुड ट्राई टू थिंक, एनीवन मे टेल ओनली बाय दी grace of
God,
Krishna God, अहत की कृपा से भक्ति होती है, यह ठीक नहीं है भाई, ठीक नहीं है। क्यों? उनमें विषमता का दोष आएगा। भगवान सबके प्रति समदर्शी हैं, God is
equal vision
to all। क्यों एक आदमी को भक्ति देंगे और दूसरे को नहीं देंगे? इसलिए एक क्वेश्चन आएगा, इसलिए उनमें विषमता है। यद्यपि भगवान में विषमता कोई खराब चीज नहीं है, जैसे सूर्य है, सूर्य सबको आलोक प्रदान करता है, प्रकाश देता है, और कोई घर में बैठा रहे और कहे सूर्य आ जाओ और हमको प्रकाश दो, या रात में कहे जे सूर्य जी अब आप आ जाइए, नहीं आएगा। जो दिन में सूर्य के पास में जाएंगे, देखेंगे सामने घर के बाहर, तो देखेंगे सूर्य को। सूर्य इच्छा से अपने आप घूम रहा है, जब इच्छा होती है तब वो आता है। ऐसे ही भगवान समदर्शी होने पर भी अपने भक्तों पर कृपा करते हैं, असुरों का संहार करते हैं, ना? तो वो एक आदमी को भक्ति देंगे और दूसरों को नहीं देंगे, तो भी ये दोष है, पक्षपात का दोष लग जाएगा। यदि करो बोलो महत कृपा से ही भक्ति होती है। महत महत माने क्या? जो भगवान के उत्तम भक्त हैं उनकी कृपा से ही भक्ति होती है। नहीं, यह भी गलत है, बहुत सूक्ष्म विचार है ना। महापुरुष किसको कहते हैं? उत्तम भक्त। उत्तम भक्त भी समदर्शी होता है ना? वो किसी को ये नहीं देखता कि ये बद्ध है, देखता है कि सभी लोग भगवान की सेवा कर रहे हैं। जैसे प्रहलाद महाराज आदि उत्तम भक्त हैं, वो किसी को नहीं देखते हैं कि ये संसार में भव सागर में पड़ा हुआ, वो देखते हैं कि सभी मुक्त हैं, भगवान की सेवा कर रहे हैं। हमारे जैसे नहीं। हाँ, यहाँ पर महत्पुरुष एक दूसरा भी है। कौन? मध्यम अधिकारी। मध्यम अधिकारी किसको कहते हैं? भक्ति तो दृढ़ है किंतु सिद्धांत विचार में अभी निपुण नहीं है। सब शास्त्र युक्ति नहीं जाने, दृढ़ श्रद्धावान, दृढ़ श्रद्धालु है। और उसका एक लक्षण बतलाया गया, ईश्वरे तद्धनेशु बालिशेषु दुष्यस्य च प्रेम मैत्री कृपा उपेक्षा जा करोति मध्यम। इन लोगों का लक्षण क्या है? ईश्वर के प्रति, भगवान के प्रति प्रेम, और अपने जैसे संतों पर, वैष्णव पर मित्रता। सनातन और रूप गोस्वामी में मित्रता होगी, रघुनाथ दास गोस्वामी और इन लोगों में मित्रता होगी, और प्रेम मैत्री कृपा। जो कोई तत्व नहीं जानते हैं ऐसे संसारिक दृष्टि से मूर्ख नहीं, किंतु परमार्थ तत्व का उनको ज्ञान नहीं है, वो भटक रहे हैं किसकी उपासना करें किसकी उपासना नहीं। थोड़ी सी श्रद्धा लौकिक है, ऐसे लोगों पर कृपा करते हैं, अपना संग देते हैं, उनकी सुकृति बनाते हैं, उसके प्रश्नों का उत्तर देते हैं, उसको भागवत तत्व भक्ति तत्व सबको सुनाते हैं। और जो नास्तिक हैं, भगवान के और वैष्णव के विद्वेषी हैं, उन पर क्या करते हैं? उनकी उपेक्षा करते हैं। तो ये चार गुण या चार लक्षण मध्यम अधिकारी के हैं, इसलिए ये मध्यम अधिकारी भक्ति दे सकता है। उत्तम वाले नहीं देंगे, भगवान भी नहीं देंगे, समझो। कौन देगा?
मध्यम अधिकारी।
मध्यम क्यों? इनका लक्षण ही है ये कृपा। जो अतत्तज्ञ हैं, अज्ञानी हैं, उनको
कृपा करना,
कृपा करते हैं, ये भक्ति दे सकते हैं। क्योंकि उत्तम अधिकारी और भगवान को पता नहीं है ये कौन दुखी है नहीं है, वो नहीं सुनेंगे। मध्यमाधिकारी देखता है कि ये तो सभी दुखी हैं, इसलिए उसके हृदय में कृपा आती है। किंतु कृपा कहाँ से आती है भाई? उसके हृदय में भक्ति नहीं रहे तो कृपा नहीं आएगी। भगवान के सारे गुण हैं, उनमें चक्रवर्ती शिरोमणि भक्त वात्सल्य है, भक्तों को कृपा, ये भक्तों में भी आंशिक रूप में है, इसलिए उनके हृदय में भक्ति है, इसलिए उनमें करुणा का संचार होता है, और तब वो किसी को हरिनाम दीक्षा इत्यादि देते हैं, हरि कथा सुना करके, भक्ति दे करके, पहले साधन भक्ति, पीछे भाव भक्ति, और पीछे प्रेम भक्ति, ये सब प्रदान करते हैं। इसलिए ऐसा ही गुरु होना चाहिए। यदि उत्तम अधिकारी भी होते हैं तो मध्यम अधिकार में आ करके तब हरिनाम दीक्षा और कृपा वितरण करते हैं ना? उत्तम अधिकार होने पर वो समझेंगे नहीं जी कौन दुखी है कौन सुखी है क्या है, सभी को देखते हैं ऐसा। जरा बोलो तो।
जी
You should also try to understand. You are understanding somehow?
I'm understanding what you're talking about by hearing certain words, the details. But I'm listening.
आप तो समझ गए हैं ना? ठीक है।
ये नैमिषारण्य दले 88,000 ऋषिगळु सभे सेरतारे अल्ली मुख्यवागिरतक्कंत ऋषिगळु सौनक ऋषिगळिगे अल्ली उळिदिरतक्कंत ऋषिगळेल्ल प्रश्न केळ्तारे कारण अवरु आ ऋषिगळेल्ल हेळ्तारे ಸೌನಕ ಋಷಿಗಳಿಗೆ ಯಾಕಂದ್ರೆ ನೀವು ಸುಖದೇವ ಮಹರ್ಷಿಗಳಿಂದ ಎಲ್ಲ ವೇದಗಳ ತಾತ್ಪರ್ಯವನ್ನು ಎಲ್ಲ ವೇದಗಳ ಸಾರವನ್ನು ವೇದಾಂತ ಶ್ರೀಮದ್ ಭಾಗವತವನ್ನು ಎಲ್ಲವನ್ನು ಶ್ರವಣ ಮಾಡಿದಿರ ಆದ್ದರಿಂದ ನಿಮಗೆ ಈ ಕಲಿಯುಗದ ಜನರ ಉದ್ಧಾರಕ್ಕೋಸ್ಕರ ಏನು ಮಾಡಬೇಕು ಅಂತ ವಿಷಯಗಳನ್ನು ಗೊತ್ತಿರುತ್ತೆ ಆದ್ದರಿಂದ ನೀವು ನಮಗೆ ಅದನ್ನು ತಿಳಿಸ್ಕೊಡ್ಬೇಕು ಅಂತ ಅವ್ರು ಕೇಳ್ತಾರೆ ಕಲಿಯುಗದ ಅಂತದಲ್ಲಿ ಪ್ರಾಯೇನ ಅಲ್ಪಾಯುಷ ಅಂತ ಈಗ ಕಲಿಯುಗದ ಜನರಿಗೆ ಅಲ್ಪಾಯುಷಗಳು ಕಲಿಯುಗದ ಜನರು ಅಲ್ಪಾಯುಷಗಳು ಮಂದಮತಿಗಳು ಮಂದಭಾಗ್ಯಗಳು ಅಂತ ಹೇಳ್ತಾರೆ ಅದನ್ನ ನಾವು ಇವಾಗಲೇ ನೋಡ್ಬೋದು ಅದು ಕಲಿಯುಗದ ಅಂತ್ಯದಲ್ಲಿ ಇನ್ನೂ ಜಾಸ್ತಿ ಉದಾಹರಣೆಗೆ ಸತ್ಯಯುಗದ ಜನರು 100,00,000 ವರ್ಷ ಬದುಕ್ತಿದ್ರು ತೇತ್ರಯುಗದ ಜನರು 10,000 ವರ್ಷ ಬದುಕಿದ್ರು ದ್ವಾಪರಯುಗದ ಜನರು 1,000 ವರ್ಷ ಬದುಕಿದ್ರು ಕಲಿಯುಗದ ಜನರು 100 ವರ್ಷ ಆ 100 ವರ್ಷದಲ್ಲೂ ಸಹ 50 ವರ್ಷ 60 ವರ್ಷ 70 ವರ್ಷದಲ್ಲಿ ಮರಣ ಹೊಂದೋರು ಎಷ್ಟೋ ಜನ ಇದ್ದಾರೆ ಆದ್ರಿಂದ ಕಲಿಯುಗದಲ್ಲಿ ಅಲ್ಪಾಯುಷಗಳು ಅಂತ ಹೇಳ್ತಾರೆ ಈಗ ಕಲಿಯುಗದಲ್ಲಿ ವೈದ್ಯಕೀಯ ಒಂದು ಜ್ಞಾನ ಬಹಳ ಮುಂದುವರೆದಿದೆ ಎಷ್ಟೋ ಕಾಯಿಲೆಗಳಿಗೆ ಔಷಧಿಗಳನ್ನು ಕೊಡಲಿಕ್ಕೆ ಅವ್ರು ಪ್ರಯತ್ನ ಮಾಡ್ತಾರೆ ಆದ್ರೂ ಸಹ ಯಾರ ಒಂದು ಆಯುಸವನ್ನು ಅವರ ಒಂದು ಆಯುಸ ಹೆಚ್ಚಲಿಕ್ಕೆ ಯಾಕಂದ್ರೆ ಸಾಧ್ಯವಿಲ್ಲ ಈಗ ಕಲಿಯುಗದಲ್ಲಿ ಇರ್ತಕ್ಕಂತ ಕೆಲವು ಜನಗಳು 50 ವರ್ಷ 60 ವರ್ಷ 80 ವರ್ಷದಲ್ಲಿ ಅವರು ಅದರಲ್ಲಿ 50% ನಿದ್ದೆಯಲ್ಲಿ ಕಳೆದಿರ್ತಾರೆ ಇನ್ನು ಉಳಿದಿರ್ತಕ್ಕಂಥ 20 ವರ್ಷ ಅವರು ಮದುವೆ ಮಾಡಿಕೊಳ್ಳೋದು ಅಥವಾ ಹಣ ಸಂಪಾದನೆಯಲ್ಲಿ ಈ ಸಂಸಾರದಲ್ಲೇ ಕಳೆದಿರ್ತಾರೆ ಅವರಿಗೆ ಭಜನೆ ಮಾಡಲಿಕ್ಕೆ ಭಗವಂತನ ಸೇವೆ ಮಾಡಲಿಕ್ಕೆ ಸಮಯನೇ ಇಲ್ಲ ಅಂತ ಒಂದು ಪರಿಸ್ಥಿತಿ ಕಲಿಯುಗದ ಜನರದು ಈಗ ಪ್ರತಿಯೊಬ್ಬರು ತಮ್ಮ ಸ್ವಂತ ಇಂದ್ರಿಯ ತೃಪ್ತಿಯಲ್ಲೇ ತೊಡಗಿರೋದ್ರಿಂದ ಆಹಾರ ನಿದ್ರೆ ಭಾವಿಸುತ್ತಾರೆ ಇದರಲ್ಲೇ ತೊಡಗಿದ್ರು ಅವರಿಗೆ ಭಜನೆ ಮಾಡಲಿಕ್ಕೆ ಸಮಯ ಇದೆ ಅದಕ್ಕೋಸ್ಕರ ಅವರು ಮಂದಭಾಗ್ಯರು ಅವರಿಗೆ ಒಂದು ಆ ಒಂದು ಅದೃಷ್ಟ ಸಿಕ್ಕಿಲ್ಲ ಭಗವಂತನ ಸೇವೆ ಮಾಡಲಿಕ್ಕೆ ಸತ್ಸಂಗ ಮಾಡಲಿಕ್ಕೆ ಅವರಿಗೆ ಅದೃಷ್ಟ ಸಿಕ್ಕಿಲ್ಲ ಈ ರೀತಿಯಲ್ಲಿ ನೈಮಿಷಾರಣ್ಯದ ಋಷಿಗಳು ಯೋಚನೆ ಮಾಡ್ತಿರ್ತಾರೆ ಅವ್ರ ಹತ್ರ ಸೌನಕ ಋಷಿಗಳ ಹತ್ರ ಇದನ್ನೆಲ್ಲ ಕೇಳ್ತಿರ್ತಾರೆ ಸಾಮಾನ್ಯವಾಗಿ ಭವಿಷ್ಯದ ವಿಚಾರ ತಿಳಿಯಲು ನಾವು ಬುದ್ಧಿಯನ್ನು ಉಪಯೋಗಿಸ್ಬೇಕು ಭವಿಷ್ಯದ ವಿಚಾರ ಅಂದರೆ ನಾವು ಮನುಷ್ಯ ಜನ್ಮ ಪಡೆದು 84,00,000 ಯೋನಿಗಳಲ್ಲಿ ನಾವು ಸಂಸಾರ ಚಕ್ರದಲ್ಲಿ ತೆರಿತಾ ಇದ್ವಿ ಮನುಷ್ಯ ಜನ್ಮದಲ್ಲಿ ಇವಾಗ ಇದ್ವಿ ಇವಾಗ ಭಗವಂತ ನಮಗೆ ಸ್ವಲ್ಪ ಬುದ್ಧಿ ಕೊಟ್ಟಿದ್ದಾನೆ ಬೇರೆ ಪ್ರಾಣಿಗಳಿಗೆಲ್ಲ ಆ ಒಂದು ಬುದ್ಧಿಶಕ್ತಿ ಕೊಟ್ಟಿಲ್ಲ ಭಗವಂತ ಆದ್ದರಿಂದ ನಾವು ಯಾರು ಭಗವಂತ ನನಗಿರ್ತಕ್ಕಂಥ ಸಂಬಂಧವೇನು ಭಗವಂತ ನನಗಿರ್ತಕ್ಕಂಥ ವ್ಯತ್ಯಾಸ ಈ ಪ್ರಪಂಚದ ಭಗವಂತ ಏನು ಸೃಷ್ಟಿ ಮಾಡಿದ್ದಾನೆ ನಾವು ಇಲ್ಲಿ ಯಾಕೆ ಇಷ್ಟೊಂದು ಕಷ್ಟ ಪಡ್ತಿದ್ದೇವೆ ಈ ರೀತಿಯಲ್ಲಿ ಅವನು ಯೋಚನೆ ಮಾಡಬೇಕು ಬುದ್ಧಿವಂತರ ಲಕ್ಷಣ ಇದು ಅವರು ಈ ಸಂಸಾರದಿಂದ ಪಾರಾಗಲಿಕ್ಕೆ ಪಾರಾಗಲು ಆ ಪಾರಾಗಲಿಕ್ಕೆ ಅವ್ರು ಪ್ರಯತ್ನ ಮಾಡಬೇಕು ಸಂಸಾರದಿಂದ ಮುಕ್ತಿ ಅಥವಾ ಭಗವಂತನ ಹತ್ರ ಹೋಗೋಕ್ಕೆ ಭಗವಂತನ ಸೇವೆ ಮಾಡಿ ಭಗವಂತನ ಹತ್ರ ಹೋಗಲಿಕ್ಕೆ ಅವ್ರು ಪ್ರಯತ್ನ ಮಾಡಬೇಕು ಅಂದರೆ ಅದನ್ನು ಅವರು ಸತ್ಸಂಗ ಮಾಡಬೇಕು ಇವಾಗ ಸತ್ಸಂಗದಲ್ಲಿ ಶುದ್ಧ ಭಕ್ತರ ಸಂಘದಲ್ಲಿ ಅವರು ಸದ್ಗುರುಗಳ ಆಶ್ರಯವನ್ನು ಪಡೆಯಬೇಕು ಸದ್ಗುರುಗಳ ಆಶ್ರಯದಿಂದ ನಾವು ಸಂಸಾರದಿಂದ ಪಾರಾಗಬಹುದು ಇದು ಎಲ್ಲ ಜನರಿಗೂ ಸಿಗೋದಿಲ್ಲ ಎಷ್ಟೋ ಲಕ್ಷಾಂತರ ಜನರಿಗೆ ಎಲ್ಲೋ ಒಬ್ಬರಿಗೆ ಸಿಗತ್ತೆ. ಎಲ್ಲರಿಗೂ ಒಂದು ಆತ್ಮ ಸಾಕ್ಷಾತ್ಕಾರದಲ್ಲಿ ಅಥವಾ ಆಧ್ಯಾತ್ಮಿಕ ವಿದ್ಯೆಯಲ್ಲಿ ಭಗವಂತನ ಸೇವೆಯಲ್ಲಿ ಇಷ್ಟ ಇರೋದಿಲ್ಲ. ಕಲಿಯುಗದ ಜನರಿಗೆ ಎಷ್ಟೊಂದು ಥರದ ತೊಂದರೆಗಳಿರ್ತವೆ. ಅವರು ಕೆಲವರು ತಿಳ್ಕೊಂಡಿರ್ತಾರೆ, ನಾನು ಮದುವೆ ಆದರೆ ಭಾಳ ಒಂದು ಆನಂದದಿಂದ ಇರ್ಬೋದು ಅಂತ ತಿಳ್ಕೊಂಡಿರ್ತಾರೆ. ಆದರೆ ಮದುವೆ ಆಗಿ ಸ್ವಲ್ಪ ದಿವಸಕ್ಕೆ ಅವರು ಭಾಳ ಹೆಂಡತಿ ಗಂಡ ಹೆಂಡತಿಯಲ್ಲ ಜಗಳ, ಆಮೇಲೆ ಮಕ್ಕಳಾದ್ಮೇಲೆ ಇನ್ನೂ ತೊಂದರೆ. ಈ ರೀತಿಯಲ್ಲಿ ಅವರು ತಮ್ಮ ಸಂಸಾರದಲ್ಲೇ ಕಷ್ಟಪಡ್ತಾ ಇರ್ತಾರೆ. ಆದ್ದರಿಂದ ಈ ಋಷಿಗಳು, ನೈಮಿಷಾರಣ್ಯದ ಋಷಿಗಳು ಸ್ವರ್ಣದ ಋಷಿಗಳಿಗೆ ಪ್ರಶ್ನೆ ಕೇಳ್ತಾರೆ. ಆತ್ಮವನ್ನು ಸಂಪೂರ್ಣ ಆತ್ಮಕ್ಕೆ ಸಂಪೂರ್ಣ ಆನಂದ ಸಿಗಬೇಕಾದ್ರೆ ಅವ್ರು ಏನು ಮಾಡಬೇಕು ಅಂತ ಪ್ರಶ್ನೆ ಕೇಳ್ತಾರೆ. ಅವ್ರ ದೇಹದ ಬಗ್ಗೆ, ಮನಸ್ಸು ಅಥವಾ ದೇಹ ಹೇಗೆ ಆನಂದವಾಗಿರಬೇಕು ಅಂತ ಅವ್ರು ಕೇಳಿಲ್ಲ. ಆತ್ಮ ಯಾವ ರೀತಿಯಲ್ಲಿ, ಆತ್ಮಕ್ಕೆ ಯಾವ ರೀತಿ ನಾವು ಸಂಪೂರ್ಣ ತೃಪ್ತಿ ಹೊಂದಿಸ್ಬೋದು, ಯಾಕಂದ್ರೆ ಆತ್ಮಕ್ಕೆ ಸಂಪೂರ್ಣ ತೃಪ್ತಿಗಳು ಬಂದರೆ ನಮಗೆ ಎಲ್ಲರಿಗೂ ಅದು ಆನಂದ ಸಿಗುತ್ತೆ. ಆದ್ದರಿಂದ ಅವರು ದೇಹದ ಬಗ್ಗೆ, ಮನಸ್ಸಿನ ಬಗ್ಗೆ ಪ್ರಶ್ನೆ ಮಾಡಿಲ್ಲ, ಆತ್ಮದ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಯಾಕೆಂದರೆ ನಾವು ಈ ಶರೀರವಲ್ಲ, ನಾವು ಆತ್ಮ. ಅದಕ್ಕೋಸ್ಕರ ಅವರು ಆತ್ಮದ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಈಗ ಸೌನಕ ಋಷಿಗಳ ಗುರುಗಳು ಸುಖದೇವ ಮಹರ್ಷಿಗಳು. ಸುಖದೇವ ಮಹರ್ಷಿಗಳು ವೇದವ್ಯಾಸರ ಪುತ್ರರು. ಅವರು ಹುಟ್ಟಿದ ತಕ್ಷಣ ಕಾಡಿ ಹೊರಟೋಗ್ತಾರೆ. ಸುಮಾರು 16 ವರ್ಷ ತಾಯಿ ಹೊಟ್ಟೆಯಲ್ಲಿ ಇರ್ತಾರೆ. ಇದು ನಾವೆಲ್ಲೂ ಕೇಳಿರಲ್ಲ, ಬಹಳ ಒಂದು ಆಶ್ಚರ್ಯವಾಗಿರ್ತಕ್ಕಂಥ ಸಂಗತಿ ಕೆಲವರಿಗೆ. ಆದರೆ ಅವಾಗಿನ ಇದರಲ್ಲಿ ಅವರ ಒಂದು ಭಜನೆಯಿಂದ ಅವರು ಎಷ್ಟೊಂದು ಮುಂದುವರೆದಿರುತ್ತೆ. ತಾಯಿ ಹೊಟ್ಟೆಯಲ್ಲಿ ಇದ್ದು ಅವ್ರು ಹೇಳ್ತಾರೆ, ಸುಖದೇವ ಮಹರ್ಷಿಗಳು ಮಗನಿಗೆ ಕರೀತಾರೆ ತಾಯಿ ಹೊಟ್ಟೆಯಿಂದ ಹೊರಬರಬೇಕು ಅಂತ ಹೇಳ್ಬಿಟ್ಟು. ಆದರೆ ಅವ್ರು ಹೇಳ್ತಾರೆ, ನಾನು ಹೊರಗಡೆ ಬಂದರೆ ಮಾಯದಲ್ಲಿ ಸಿಕ್ಕಾಕೊಳ್ತೀನಿ, ಸಂಸಾರದಲ್ಲಿ ಸಿಕ್ಕಾಕೊಳ್ತೀನಿ, ಆದ್ದರಿಂದ ನನಗೆ ಯಾರಾದರೂ ಭರವಸೆ ಕೊಡಬೇಕು ಅವಾಗಲೇ ನಾನು ಹೊರಗಡೆ ಬರೋದು ಅಂತ ಹೇಳ್ತಾರೆ. ಆವಾಗ ವೇದವ್ಯಾಸರು ಕೃಷ್ಣನ ಕರ್ಕೊಂಡ್ಬಂದಾಗ ಅವ್ರು ಬರ್ತಾರೆ. ಬಂದ ತಕ್ಷಣ ಅವರು ಹುಟ್ಟಿದ ತಕ್ಷಣನೇ ಅವರು ಕಾಡಿ ಹೊರಟೋಗ್ತಾರೆ. ವೇದವ್ಯಾಸರು ಅವ್ರ ಹಿಂದೆ ಹೋಗ್ಬಿಟ್ಟು ಮಗನೇ ಬಾ ಅಂತ ಹೇಳ್ಬಿಟ್ಟು ಅವರಿಗೆ ಜೋರಾಗಿ ಕೂಗ್ತ ಕರೀತಾರೆ. ಆದರೆ ಅವ್ರು ಏನು ಯಾವುದಕ್ಕೂ ಒಂದು ಅವರ ಒಂದು ಕರೆಗೆ ಅವರು ಉತ್ತರ ಕೊಡೋದಿಲ್ಲ. ಈ ರೀತಿ ಸುಖದೇವ ಗೋಸ್ವಾಮಿಗಳು ಎಷ್ಟು ಒಂದು ವೈರಾಗ್ಯವನ್ನು ಪಡೆದಿದ್ರು ಅವರ ಹುಟ್ಟಿನಿಂದಲೇ, ಇದನ್ನು ನಾವು ಇದರಿಂದ ತಿಳ್ಕೊಬೋದು. ಈಗ ಗುರುಗಳು ಯಾಕೆ ಬೇಕು ನಮಗೆ? ನೈಮಿಷಾರಣ್ಯದ ಋಷಿಗಳು ಸೌನಕ ಋಷಿಗಳ ಹತ್ರ ಯಾಕೆ ಇರ್ತಾರೋ ಪ್ರಶ್ನೆ ಕೇಳ್ತಾರೆ ಅಂದರೆ, ಭವಸಾಗರದಿಂದ, ಸಂಸಾರ ಸಾಗರದಿಂದ ನಾವು ಪಾರಾಗಬೇಕಂದ್ರೆ, ಈಗ ಒಂದು ಸಾಗರವನ್ನು ಪಾರಾಗಬೇಕು ಅಥವಾ ಒಂದು ನದಿಯನ್ನು ಪಾರಾಗಬೇಕಂದ್ರೆ ಹೇಗೆ ಸೇತುವೆಯನ್ನು ಕಟ್ಟಿ ನಾವು ಅದರಿಂದ ಪಾರಾಗ್ಬೋದು, ದಾಟಿ ಹೋಗ್ಬೋದು, ಅದೇ ಥರ ಈ ಸಂಸಾರ ಸಾಗರವನ್ನು ದಾಟಲಿಕ್ಕೆ ಗುರುಗಳ ಮಧ್ಯಮದಿಂದ ನಾವು ದಾಟ್ಬೋದು. ಅದಕ್ಕೋಸ್ಕರ ಗುರುಗಳ ಆಶ್ರಯವನ್ನು ನಾವು ಪಡಿಬೇಕು. ಈ ಕೆಲವರಿಗೆ ಗುರುಗಳೇ ಇಲ್ಲ, ಗುರುಗಳು ಇದ್ದೇನೆ ಭಗವಂತನಿಗೆ ಸೇವೆ ಮಾಡೋಕ್ಕೆ ಪ್ರಯತ್ನ ಮಾಡೋರು ಇದ್ದಾರೆ. ಆದರೆ ಭಗವಂತನು 11ನೇ ಶ್ರೀಮದ್ ಭಾಗವತದ 11ನೇ ಸ್ಕಂದದಲ್ಲಿ ಉದಾಹರಣೆ ಹೇಳ್ತೇನೆ, ನನಗೆ ಪೂಜೆ ಮಾಡೋದಕ್ಕಿಂತ ಮುಂಚೆ ಮೊದಲು ಗುರುಗಳಿಗೆ ಪೂಜೆ ಮಾಡಬೇಕಂತ ಕೃಷ್ಣ ಹೇಳ್ತಾನೆ. ಆ ರೀತಿ ಯಾರಿಗೆ ಗುರುಗಳೇ ಇದೆ ಅಂದರೆ ಅವ್ರು ಯಾರಿಗೆ ಮತ್ತೆ ಪೂಜೆ ಮಾಡ್ತಾರೆ? ಅವರು ಪೂಜೆ ಮಾಡಿದ್ರೆ ಅವರು ಗುರುಗಳಿಂದನೇ ಭಗವಂತನಿಗೆ ನೇರವಾಗಿ ಪೂಜೆ ಮಾಡೋರು, ಅವರಿಗೆ ನಿಜವಾದ ಭಕ್ತಿ ಸಿಗೋದಿಲ್ಲ ಅಥವಾ ಅವ್ರು ಮಾಡಿರ್ತಕ್ಕಂಥ ಸೇವೆಯಿಂದ ಅವರಿಗೆ ಸಂಪೂರ್ಣ ಫಲ ಸಿಗೋದಿಲ್ಲ. ಅದಕ್ಕೆ ಶ್ರೀಮದ್ ಭಾಗವತದಲ್ಲಿ ಒಂದು ಶ್ಲೋಕ ಇದೆ, ನಾರಾಯಣ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವಿ ಸರಸ್ವತಿ ವ್ಯಾಸ ತಥೋದಯ ಮುದೀರೇತ. ಅಲ್ಲಿ ಪ್ರತಿಯೊಬ್ಬರೂ ಸಹ ನಾರಾಯಣರ ಒಂದು ಅವತಾರವಾಗಿರ್ತಕ್ಕಂಥ ವೇದವ್ಯಾಸರಿಗೆ ನಮಸ್ಕಾರ ಮಾಡ್ತಾರೆ, ಮತ್ತೆ ಸರಸ್ವತಿ ದೇವಿಗೆ ನಮಸ್ಕಾರ ಮಾಡ್ತಾರೆ, ಗುರುಗಳಿಗೆ ನಮಸ್ಕಾರ ಮಾಡುವಂಥ ಅದೊಂದು ಶ್ಲೋಕ. ಅಂದರೆ ಕೃಷ್ಣನನ್ನು ಪೂಜೆ ಮಾಡೋದಕ್ಕಿಂತ ಮೊದಲು ನಾವು ಗುರುಗಳಿಗೆ ಪೂಜೆ ಮಾಡಬೇಕು. ಈಗ ನೈಮಿಷಾರಣ್ಯದ ಋಷಿಗಳು ಸೌನಕ ಋಷಿಗಳಿಗೆ ಪ್ರಶ್ನೆ ಕೇಳ್ತಾರೆ. ಸವೆ ಪುಂಸ ಮನೋಧರ್ಮ ಯಥೋಭಕ್ತಿ ಅಲೋಚನೆ ಅಹೇತುಕೆ ಅಪ್ರತಿ ಆತ ಯಾತ್ಮ ಸುಪ್ರಸಿದ್ಧತೆ. ಸೌನಕ ಋಷಿಗಳಿಗೆ ಅಲ್ಲಿರ್ತಕ್ಕಂಥ ಮಹರ್ಷಿಗಳು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಸೌನಕ ಋಷಿಗಳು ಈ ರೀತಿ ಉತ್ತರ ಹೇಳ್ತಾರೆ. ಅಂದರೆ ಪ್ರತಿ ಜೀವಿಗಳು, ಎಲ್ಲ ಪ್ರಾಣಿಗಳು, ಅದರೊಳಗೂ ಮನುಷ್ಯನಾಗುತ್ತೆ, ಆ ಜೀವಿಗಳು ಅವರ ಒಂದು ಮುಖ್ಯವಾಗಿರ್ತಕ್ಕಂಥ ಕರ್ತವ್ಯ ಅಂದರೆ ಭಗವಂತನ ಸೇವೆಯಲ್ಲಿ ತೊಡಗಿರಬೇಕು. ಭಗವಂತನ ಸೇವೆಯಿಂದನೇ, ಭಗವಂತನ ಸೇವೆಯೇ ಎಲ್ಲ ಜೀವಿಗಳ ಒಂದು ಪರಮ ಧರ್ಮ. ಆ ಸೇವೆಯಿಂದನೇ ಅವರಿಗೆ ನಿಜವಾದ ಆನಂದ ಸಿಗುತ್ತೆ. ಜೀವಿಯರ ಸ್ವರೂಪವೇ ಕೃಷ್ಣೇಯ ನಿತ್ಯದಾಸ. ಯಾಕಂದರೆ ಪ್ರತಿಯೊಬ್ಬರು ಭಗವಂತನ ವಿಭಿನ್ನ ಅಂಶ, ಪರಮಾತ್ಮನ ವಿಭಿನ್ನ ಅಂಶವಾಗಿದ್ದರಿಂದ ನಮ್ಮ ಕರ್ತವ್ಯ ಅವನಿಗೆ ಸೇವೆ ಮಾಡೋದು. ಆ ಸೇವೆಯಿಂದಲೇ ನಮಗೆ ಸಂಪೂರ್ಣ ಆನಂದ ಸಿಗುತ್ತೆ. ಈಗ ಭಗವಂತನಿಗೆ ಸೇವೆ ಮಾಡೋದು, ಗುರುಗಳ ಆಶ್ರಯ ಪಡೆದು ಗುರುಗಳ ಆಶ್ರಯದಲ್ಲಿ ಸತ್ಸಂಗದಲ್ಲಿ ಭಗವಂತನ ಸೇವೆ ಮಾಡೋದಕ್ಕೆ ಭಕ್ತಿ ಅಂತ ಕರ್ತವೆ. ಭಕ್ತಿಯಲ್ಲೂ ಸಹ ಅನ್ಯಾಭಿಲಾಷಿತ ಶೂನ್ಯ ಜ್ಞಾನ ಕರ್ಮಾನಾವೃತ ಅನುಕೂಲೇನ ಕೃಷ್ಣಾನುಶೀಲನ ಭಕ್ತಿ ಉತ್ತಮ ಅಂತ ಹೇಳ್ತಾರೆ. ಅಂದರೆ ನಮ್ಮ ಸ್ವಂತ ಇಂದ್ರಿಯ ತೃಪ್ತಿಗೋಸ್ಕರ ಭಗವಂತನಿಗೆ ಏನೋ ಒಂದು ಅರ್ಪಣೆ ಮಾಡಿಬಿಟ್ಟು, ಭಗವಂತನಿಗೆ ಸೇವೆ ಮಾಡಿಬಿಟ್ಟು ನನಗೆ ಇಂಥ ಬೇಕು ಅಂತ ಹೇಳೋದು, ಅದೊಂಥರ ಕರ್ಮ ಮಿಶ್ರ ಭಕ್ತಿ. ಅಂದರೆ ತನ್ನ ಸ್ವಂತ ಇಂದ್ರಿಯ ತೃಪ್ತಿಗೋಸ್ಕರ ಮಾಡೋದು, ಇದು ನಿಜವಾದ ಶುದ್ಧ ಭಕ್ತಿ ಅಲ್ಲ. ಅನಂತರ ಜ್ಞಾನ ಮಿಶ್ರ ಭಕ್ತಿ. ಕೆಲವರು ಹೇಳ್ತಾರೆ ಭಗವಂತನ ಬಗ್ಗೆ ಅವರಿಗೆ ಅನೇಕ ಭಗವಂತನ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರ್ತಾರೆ, ಆದರೆ ಇನ್ನು ಕೆಲವರು ಅಂದರೆ ಭಗವಂತನಿಗೆ ನೇರವಾಗಿ ಸೇವೆ ಮಾಡೋದಿಲ್ಲ. ಇನ್ನು ಕೆಲವರು ಭಗವಂತನಿಗೆ ರೂಪ ಇಲ್ಲ ಗುಣ ಇಲ್ಲ ಅಂತ ಹೇಳೋರು ಬೇಕಾದಷ್ಟೇ ಇದ್ದಾರೆ. ಇನ್ನು ಕೆಲವರು ಯೋಗಾಭ್ಯಾಸ ಮಾಡೋರಿದ್ದಾರೆ. ಆದರೆ ಇದೆಲ್ಲ ನಿಜವಾದ ಭಕ್ತಿ ಅಲ್ಲ. ನಿಜವಾದ ಭಕ್ತಿ ಅಂದರೆ ಅನ್ಯಾಭಿಲಾಷಿತ ಶೂನ್ಯ, ಅದು ಜ್ಞಾನ ಕರ್ಮ ಯೋಗ ಇದನ್ನೆಲ್ಲ ಚಾಲಿಸಿ ಅನುಕೂಲೇನ ಕೃಷ್ಣಾನುಶೀಲನ ಭಗವಂತ. ನಾನು ನಮ್ಮ ಸೇವೆಯಿಂದ ಭಗವಂತನಿಗೆ ನಾವು ಹೇಗೆ ತೃಪ್ತಿಪಡಿಸ್ಬೋದು, ಭಗವಂತನಿಗೆ ಯಾವ ರೀತಿಯಿಂದ ನಾವು ಆನಂದ ಕೊಡ್ಬೋದು, ಆ ರೀತಿಯಲ್ಲಿ ನಾವು ಸೇವೆ ಮಾಡೋದಕ್ಕೆ ಅನುಕೂಲೇನ ಕೃಷ್ಣಾನುಶೀಲನ ಭಕ್ತಿ ಉತ್ತಮ ಅಂತ ಹೇಳ್ತಾರೆ. ಉದಾಹರಣೆಗೆ ಯಶೋಧ ಮಾತೆ ಕೃಷ್ಣನಿಗೆ ಮೊಸರು ಕಡಿಯುವ ಸಮಯದಲ್ಲಿ ಕೃಷ್ಣನಿಗೆ ಹಾಲು ಕೊಡ್ತಾ ಇರ್ತಾರೆ, ಅಷ್ಟೊತ್ತಿಗೆ ಒಲೆಯಲ್ಲಿ ಇರ್ತಕ್ಕಂಥ ಹಾಲು ಉಪ್ಪು ಹೋಗ್ತಾ ಇರ್ತದೆ. ಅವಳು ತಕ್ಷಣ ಕೃಷ್ಣನನ್ನು ಕೆಳಗೆ ಬಿಟ್ಬಿಟ್ಟು ಹಾಲನ್ನು ಆ ಬೆಂಕಿ ಹತ್ರ ಹೋಗ್ಬಿಟ್ಟು ಹಾಲನ್ನು ಕೆಳಗಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಈಗ ಒಂದು ಹೊರದೃಷ್ಟಿಯಿಂದ ನೋಡಿದ್ರೆ ಯಶೋಧ ಮಾತೆ ಸ್ವಯಂ ಭಗವಾನ್ ಕೃಷ್ಣನೇ ತನ್ನ ತೊಡೆ ಮೇಲೆ ಇದ್ರು ಸಹ ಕೃಷ್ಣನ ಕೆಳಗೆ ಬಿಟ್ಬಿಟ್ಟು ಅದು ಹಾಲನ್ನು ರಕ್ಷಣೆ ಮಾಡಲಿಕ್ಕೆ ಅಲ್ಲಿ ಹೋಗಿದ್ದು ಅದು ತಪ್ಪಲ್ವ ಅಂತ ಕೆಲವರು ಕೇಳ್ಬೋದು. ಆದರೆ ಯಶೋಧ ಮಾತೆ ಯೋಚನೆ ಮಾಡ್ತಾರೆ ಏನಂದ್ರೆ, ನನ್ನ ಹಾಲಿನಿಂದ ಭಗವಂತನಿಗೆ, ಕೃಷ್ಣನಿಗೆ, ನನ್ನ ಮಗನಿಗೆ ಅನೇಕ ಥರದ ತಿಂಡಿ ಅಥವಾ ಬೇಕಾಗಿರ್ತಕ್ಕಂಥ ಸಿಹಿ ಪದಾರ್ಥಗಳನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ಹಸುವಿನ ಹಾಲಿನಿಂದ ನಾನು ಅನೇಕ ಪದಾರ್ಥಗಳನ್ನು ಮಾಡಿ ಅವನು ಕೊಡ್ಬೋದು. ಆ ಉದ್ದೇಶದಿಂದ ಕೃಷ್ಣನ ಆನಂದಕ್ಕೋಸ್ಕರ ಅವಳು ಆ ರೀತಿ ಮಾಡಿದ್ರು, ಯಶೋಧ ಮಾತೆ ಆ ಥರ ಮಾಡ್ತಾರೆ. ಈ ರೀತಿ ಸೇವೆಗೆ ಅನುಕೂಲೇನೆ ಕೃಷ್ಣಾನುಶೀಲನ ಭಕ್ತಿ ಇರುತ್ತೆ ಮಾತಾಡಿದೆ. ಈಗ ಕಂಸ ಚಾಡೂರ ಇಂಥದ್ದು ಹಸುರರು ಭಗವಂತನಿಗೆ ಪೂತನ ಇಂಥವರಲ್ಲಿ ಭಗವಂತನಿಗೆ ಕೊಲ್ಲಿಗೋಸ್ಕರ ಬರ್ತಾರೆ ನೋಡ್ಲಿಕ್ಕೆ. ಕೆಲವರು ಏನಾಗುತ್ತೆ, ಈ ಚಾಡೂರ ಮುಸ್ತಿಕ್ಕಿವರೆಲ್ಲ ಭಗವಂತನ ಕುಸ್ತಿ ಮಾಡ್ತಾರೆ, ಅದು ಒಂದು ರೀತಿಯಲ್ಲಿ ಭಗವಂತನಿಗೆ ಸೇವೆ. ಆದರೆ ಅವ್ರ ಉದ್ದೇಶ ಏನಂದ್ರೆ ಭಗವಂತನ ಕೊಲ್ಲೋದು, ಇದು ಅವ್ರ ಭಕ್ತಿಯಲ್ಲ. ಭಕ್ತಿ ಶುದ್ಧ ಭಕ್ತಿ ಅಂತ ಹೇಳಿದ್ರೆ ಭಗವಂತನ ಅನುಕೂಲಕ್ಕೋಸ್ಕರ, ಭಗವಂತನ ತೃಪ್ತಿಗೋಸ್ಕರ ನಾವು ಮಾಡಬೇಕು, ಸೇವೆ ಮಾಡಬೇಕು. ಒಟ್ಟಿನಲ್ಲಿ ಭಕ್ತಿ ಇಲ್ಲದೆ ಯಾರು ಸುಲಭವಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಭಕ್ತಿಯಲ್ಲಿ ಮೂರು ಥರದ ಭಕ್ತರಲ್ಲಿ ಮೂರು ಥರದವರು ಇದ್ದಾರೆ, ಕನಿಷ್ಠ ಭಕ್ತ, ಮಧ್ಯಮ ಭಕ್ತರು ಮತ್ತೆ ಉತ್ತಮ ಭಕ್ತರು ಅಂತ ಹೇಳ್ಬಿಟ್ಟು ಇಲ್ಲ ಗುರುಗಳು ಹೇಳ್ತಾರೆ. ನಾವು ಅಟ್ಲೀಸ್ಟ್ ಕೊನೆಯ ಪಕ್ಷ ಕನಿಷ್ಠ ಭಕ್ತರ ಆಗಿರ್ಬೇಕು, ಮಧ್ಯಮ ಭಕ್ತರ ಆದರೆ ಇನ್ನೂ ಒಳ್ಳೆಯದು, ಅದರಲ್ಲೂ ಉತ್ತಮ ಭಕ್ತರ ಆದರೆ ಬಹಳ ಒಳ್ಳೆಯದು. ಈಗ ಉತ್ತಮ ಭಕ್ತರ ಆಗಲಿಕ್ಕೆ ಎಲ್ಲರಿಗೂ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಕನಿಷ್ಠ ಭಕ್ತರಾದ್ರೆ ಆಗಿರ್ಬೇಕು. ಯಾಕಂದರೆ ಆ ಕನಿಷ್ಠ ಭಕ್ತರು ಆಗಿಲ್ಲ ಅಂತ ಹೇಳಿದ್ರೆ ಅವನಿಗೆ ನಾವು ಭಕ್ತ ಅಂತ ಕರೀಲಿಕ್ಕೆ ಸಾಧ್ಯವೇ ಇಲ್ಲ. ಈ ರೀತಿ ನಾವು ಸತ್ಸಂಗದಲ್ಲಿ ಗುರುಗಳ ಆಶ್ರಯ ಪಡೆದು ಭಕ್ತಿಯಿಂದ ಗುರುಗಳಿಗೆ ಸೇವೆ ಮಾಡಬೇಕು, ವಿಶ್ರಾಂತ ಗುರು ಸೇವೆ ಮಾಡಬೇಕು. ಗುರುಗಳ ಸೇವೆಯಿಂದ ಕೃಷ್ಣನಿಗೆ ಕೃಷ್ಣನಿಗೆ ಸೇವಾ ಮಾಡ್ತೀವಿ. ಗುರುಗಳಿಗೆ ತೃಪ್ತಿ ಪಡಿಸಿದ್ರೆ ನಾವು ಕೃಷ್ಣನನ್ನು ತೃಪ್ತಿ ಪಡಿಸ್ದಾಗುತ್ತೆ. ಭಗವಂತನನ್ನ ಸ್ವಯಂ ಪ್ರಕಾಶ ಅಂತ ಕರೀತಾರೆ. ಭಗವಂತನಿಗೆ ಯಾರೊಬ್ಬರು ಹೊರಗಡೆಯಿಂದ ಅವನಿಗೆ ಏನಾದ್ರು ಅನುಕೂಲ ಮಾಡಬೇಕಾಗಿಲ್ಲ, ಅವನಲ್ಲಿ ಎಲ್ಲ ಇರುತ್ತೆ. ಈಗ ಭಗವಂತ ಹೇಗೆ ಸ್ವಯಂ ಪ್ರಕಾಶವಾಗಿರ್ತಾನೋ ಅವನ ಭಕ್ತಿಯೂ ಸಹ ಸ್ವಯಂ ಪ್ರಕಾಶವಾಗಿರುತ್ತೆ. ಆ ಭಕ್ತಿಗೆ ಕರ್ಮ ಜ್ಞಾನ ಯೋಗದ ಸಹಾಯ ಬೇಕಾಗಿಲ್ಲ, ಭಕ್ತಿ ಸ್ವತಂತ್ರವಾಗಿರುತ್ತೆ. ಭಗವಂತ ಹೇಗೆ ಸರ್ವತಂತ್ರ ಸ್ವತಂತ್ರ ಆಗಿರ್ತಾನೋ ಅದೇ ಥರ ಭಕ್ತಿಯೂ ಸಹ ಸರ್ವತಂತ್ರ ಸ್ವತಂತ್ರವಾಗಿರುತ್ತೆ. ಅದೇ ಕರ್ಮ ಅಥವಾ ಜ್ಞಾನ ಅಥವಾ ಯೋಗಕ್ಕೆ ಅವರು ಅಂತ ಕರ್ಮಿಗಳು ಜ್ಞಾನಿಗಳು ಯೋಗಿಗಳು ಭಕ್ತಿಯನ್ನು ಅವಲಂಬಿಸಿಕೊಂಡೇ ಅವರ ಕಾರ್ಯಗಳನ್ನು ಅವ್ರು ಮಾಡಬೇಕು, ಇಲ್ಲಾಂದ್ರೆ ಅವ್ರು ಮಾಡ್ತಕ್ಕಂಥ ಕಾರ್ಯದಲ್ಲಿ ಅವ್ರಿಗೆ ಫಲ ಸಿಗಲಿಲ್ಲ. ಆದರೆ ಭಗವಂತನ ಭಕ್ತರು ಕರ್ಮ ಜ್ಞಾನ ಯೋಗದ ಸಹಾಯ ಇಲ್ಲದೇ ಭಕ್ತಿಯಿಂದನೇ ಅವ್ರಿಗೆ ಅದರ ಒಂದು ಸೇವೆಯ ಒಂದು ಅವರ ಫಲ ಸಿಗುತ್ತೆ. ತನ್ನ ಶ್ರೀಕೃಷ್ಣ ಮತ್ತೆ ಶ್ರೀರಾಮಚಂದ್ರರು ತನ್ನ ಭಕ್ತರಲ್ಲಿರ್ತಕ್ಕಂಥ ಭಕ್ತಿಯಿಂದ ಮೆಚ್ಚಿ ಅವರಿಗೆ ಇನ್ನೂ ಆನಂದವನ್ನು ಅವರ ಭಕ್ತರ ಆನಂದವನ್ನು ಹೆಚ್ಚಿಸಲು ಅವರು ಅನೇಕ ಅವತಾರಗಳನ್ನು ತಾಳಿ ಭೂಮಿಯಲ್ಲಿ ಅನೇಕ ಲೀಲೆಗಳನ್ನು ಮಾಡ್ತಾರೆ. ಭಗವಂತ ಅವತಾರವಾಗಿ ಬರಲಿಕ್ಕೆ ಅಥವಾ ಸ್ವಯಂ ಅವತಾರಿ ಶ್ರೀಕೃಷ್ಣ ಲೀಲೆಗಳನ್ನು ಮಾಡಲಿಕ್ಕೆ ಅಥವಾ ಗೌರಂಗ ಮಹಾಪ್ರಭು ಶ್ರೀ ಚೈತನ್ಯ ಮಹಾಪ್ರಭುಗಳು 500 ವರ್ಷದಿಂದ ಅವರು ಈ ಲೀಲೆಗಳನ್ನೆಲ್ಲ ಮಾಡಲಿಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಭಕ್ತರು ಅವರು ಎಷ್ಟು ಭಕ್ತಿಯಿಂದ ಅವರನ್ನ ಪೂಜೆ ಮಾಡೋರನ್ನ ಕರೀತಾರೆ ಆ ಒಂದು ಭಕ್ತರ ಒಂದು ಭಕ್ತಿಯಿಂದ ಮೆಚ್ಚಿಬಿಟ್ಟು ಅವರು ಇಲ್ಲಿಗೆ ಬರ್ತಾರೆ. ಈಗ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಯದಾ ಯದಯ ಧರ್ಮಸ್ಯ ಗ್ಲಾನಿ ಭವತಿ ಭಾರತ ಅಭ್ಯುತ್ಥಾನ ಧರ್ಮಸ್ಯ ತದಾತ್ಮನ ಸದಾ ಅಂತ ಹೇಳ್ತಾರೆ. ಆದ್ರೆ ಅಂದ್ರೆ ಅಸುರನ ಸಂಹಾರ ಮಾಡಿಬಿಟ್ಟು ಭೂಭಾರ ಧರಣ ಮಾಡೋಕ್ಕೋಸ್ಕರ ಭಗವಂತ ಅವತಾರ ತಾಳಿದ್ದಾನೆ, ಧರ್ಮ ಸಂಸ್ಥಾಪನೆ ಮಾಡಲಿಕ್ಕೆ ಬಂದಿದ್ದಾರೆ ಅಂತ ನಾವು ಹೇಳ್ತಾರೆ. ಅದು ಒಂದು ಬಹಿರಂಗ ಅರ್ಥ. ಅದು ಹಾಗೆ ಮೊದಲು ಅವನಿಗೆ ಒಂದು ಭಗವಂತ ನಿಜವಾಗಿ ಒಂದು ಲೀಲೆಗಳ ಮಾಡಬೇಕಂತ ಹೇಳಿದ್ರೆ ತನ್ನ ಭಕ್ತರಿಗೆ ಆನಂದವನ್ನು ಕೊಡ್ಲಿಕ್ಕೋಸ್ಕರ ಅವನು ಅನೇಕ ರೂಪಗಳಲ್ಲಿ ಬಂದು ಈ ಭೂಲೋಕದಲ್ಲಿ ಲೀಲೆಗಳನ್ನು ಮಾಡಿ ತೋರಿಸ್ತಾನೆ. ಭಗವಂತ ತನ್ನ ಸ್ವಂತ ಇಚ್ಛೆಯಿಂದ ಇದನ್ನೆಲ್ಲ ಮಾಡಿ ತೋರಿಸ್ತಾನೆ. ಯಾರಲ್ಲಿ ಭಕ್ತಿ ಇದೆಯೋ ಅವರಿಗೆ ಅವರ ಒಂದು ಆನಂದವನ್ನು ಹೆಚ್ಚಿಸಲು ಭಗವಂತ ಈ ಪ್ರಪಂಚಕ್ಕೆ ಮತ್ತೆ ಬರ್ತಾನೆ. ಈಗ ಭಕ್ತಿ ಯಾರಿಂದ ಬರುತ್ತೆ, ಭಕ್ತಿ ಎಲ್ಲಿರುತ್ತೆ, ಭಕ್ತಿ ಸ್ವ ಇಚ್ಛೆಯಿಂದ ಅಥವಾ ಸ್ವಂತ ಇಚ್ಛೆಯಿಂದ ಬರುತ್ತೋ ಅಥವಾ ಭಗವಂತನ ಕೃಪೆಯಿಂದ ಭಕ್ತರ ಹೃದಯದಲ್ಲಿ ಅಯೋಧ್ಯೆಗೆ ಭಕ್ತಿ ಸಿಗತ್ತೆ ಅಂತ ಕೆಲವರು ಹೇಳ್ತಾರೆ. ಇನ್ ಕೆಲವರು ಉತ್ತಮ ಭಕ್ತರ ಹೃದಯದಲ್ಲಿ ಇರ್ತಕ್ಕಂಥ ಭಕ್ತಿಯಿಂದ ಅವರ ಸಂಘದಿಂದ ನಮಗೆ ಭಕ್ತಿ ಸಿಗತ್ತೆ ಅಂತ ಹೇಳ್ತಾರೆ. ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಸೂಕ್ಷ್ಮವಾಗಿ ಗುರುಗಳು ವಿವರಿಸಿದ್ದಾರೆ. ಯಾಕಂದ್ರೆ ಭಗವಂತ ಒಬ್ಬರಿಗೆ ಅಸುರನ್ನು ಸಂಹಾರ ಮಾಡ್ತಾನೆ ಮತ್ತು ಭಕ್ತರನ್ನ ರಕ್ಷಣೆ ಮಾಡ್ತಾನೆ. ಈ ರೀತಿಯಲ್ಲಿ ಅವನು ಒಬ್ಬರಿಗೆ ಭಿನ್ನತ್ವ ಯಾವ ಏನಕ್ಕೋಸ್ಕರ ಅವ್ನು ತೋರಿಸ್ತಾನೆ ಅಂತ ಕೆಲವರು ಕೇಳಬಹುದು. ಮತ್ತೆ ಉತ್ತಮ ಭಕ್ತರು ಬೇರೆಯವರಿಗೆ ಅವರ ಭಕ್ತಿಯನ್ನು ಹಂಚಬೇಕಂದ್ರೆ ಅವರಿಗೂ ಸಾಧ್ಯ ಇಲ್ಲ. ಕಾರಣ ಅವರು ಹೇಗೆ ಅಂದರೆ ಉತ್ತಮ ಭಕ್ತರು ಪ್ರತಿಯೊಬ್ಬರು ಅವರು ಹೇಗೆ ಭಗವಂತನನ್ನು ಎಲ್ಲ ಕಡೆಯಲ್ಲೂ ಎಲ್ಲ ಕಡೆಯಲ್ಲೂ ಭಗವಂತನ ಹೇಗೆ ನೋಡ್ತಾರೋ ಅದೇ ಥರ ಅವರೇನು ತಿಳ್ಕೊಂಡಿದ್ದಾರೆ, ಎಲ್ಲರೂ ಭಗವಂತನ ಸೇವೆಯಲ್ಲಿ ತೊಡಗಿದ್ದಾರೆ. ಆದ್ದರಿಂದ ಎಲ್ಲರನ್ನೂ ಅವರು ಸಮದೃಷ್ಟಿಯಿಂದ ನೋಡ್ತಾರೆ. ಅಂತಹ ಒಂದು ಸ್ಥಿತಿಯಲ್ಲಿ ಅವರು ಭಕ್ತಿಯನ್ನು ಇನ್ನೊಬ್ಬರಿಗೆ ಕೊಡಲಿಕ್ಕೆ ಸಾಧ್ಯವಿಲ್ಲ. ಇನ್ನು ಭಕ್ತಿ ಮತ್ತು ಯಾರಿಂದ ಸಿಗುತ್ತೆ ನಮಗೆ, ಯಾರಿಂದ ನಾವು ಭಕ್ತಿಯನ್ನು ಪಡೆದಿವೋ ಭಗವಂತನ ಸೇವೆ ತೊಡಗಬೇಕು, ಇದು ಮಧ್ಯಮ ಭಕ್ತರ ಕೆಲಸ. ಇದು ಮಧ್ಯಮ ಭಕ್ತರ ಹೃದಯದಲ್ಲಿ ಇರ್ತಕ್ಕಂಥ ಮಧ್ಯಮ ಭಕ್ತರಲ್ಲಿ ಭಕ್ತಿ ಎಷ್ಟು ಇರುತ್ತೋ ಅವರು ಅವರಿಗೆ ಈ ಪ್ರಪಂಚದಲ್ಲಿರ್ತಕ್ಕಂಥ ಭದ್ರಾತ್ಮರು ಯಾವ ರೀತಿಯಲ್ಲಿ ಕಷ್ಟ ಪಡ್ತಿದ್ದಾರೆ, ಅವರ ಕಷ್ಟಕ್ಕೋಸ್ಕರ ಅವರಿಗೆ ಆನಂದ ಕೊಡ್ಲಿಕ್ಕೋಸ್ಕರ ಅವರು ಪ್ರಚಾರದಲ್ಲಿ ತೊಡಗಿರ್ತಾರೆ. ಆವಾಗ ಅವರು ಅವರ ಹೃದಯದಲ್ಲಿ ಇರ್ತಕ್ಕಂಥ ಭಕ್ತಿ ತಮ್ಮ ಶಿಷ್ಯರಿಗೆ ಅಥವಾ ಅವ್ರು ಯಾರಿಗೆ ಪ್ರಚಾರ ಮಾಡ್ತಾರೋ ಯಾರಿಗೆ ಉಪದೇಶ ಕೊಡ್ತಾರೋ ಅವ್ರ ಹೃದಯದಲ್ಲಿ ಬರುತ್ತೆ. ಈ ರೀತಿ ಭಕ್ತಿ ಭಗವಂತನಿಂದ ನೇರವಾಗಿ ಪಡಲಿಕ್ಕೆ ಸಾಧ್ಯವಿಲ್ಲ, ಮತ್ತೆ ಉತ್ತಮ ಭಕ್ತರಿಂದ ನೇರವಾಗಿ ಪಡಲಿಕ್ಕೆ ಸಾಧ್ಯವಿಲ್ಲ, ಮಧ್ಯಮ ಭಕ್ತರಿಂದ ನಾವು ಅದನ್ನು ಪಡೆಯಬಹುದು. ಈಗ ಮಧ್ಯಮ ಭಕ್ತರು ಉತ್ತಮ ಭಕ್ತರ ಹತ್ರ ಅಥವಾ ಮಧ್ಯಮ ಭಕ್ತರ ಹತ್ರನೇ ಅವರು ಸ್ನೇಹ ಮೈತ್ರಿಯಿಂದ ಸ್ನೇಹ ಭಾವದಿಂದ ಅವರು ನಡ್ಕೊಂಡಿರ್ತಾರೆ. ಆವಾಗ ಅವರು ತಮ್ಮ ಸಂಘದಲ್ಲಿ ಬರ್ತಕ್ಕಂಥ ಜನರಿಗೆ ಭಗವಂತನಿಗೆ ಯಾವ ರೀತಿ ಸೇವೆ ಮಾಡಬೇಕು, ಭಗವಂತನ ಸೇವೆಯಿಂದ ನಮಗೇನು ಸಿಗತ್ತೆ, ನಾವು ಈ ಪ್ರಪಂಚದಲ್ಲಿ ಮತ್ತೆ ಮತ್ತೆ ಜನ್ಮ ತಗೊಂಡು ಕಷ್ಟಪಡಲಿಕ್ಕೆ ಕಾರಣ, ಈ ರೀತಿಯಲ್ಲಿ ಅವರು ಪ್ರಚಾರ ಮಾಡಿ ತಮ್ಮಲ್ಲಿರ್ತಕ್ಕಂಥ ಭಕ್ತಿಯನ್ನು ಎಲ್ಲ ಬದ್ಧಾಂತಿ ಕೊಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಇಂಥ ಕಾರ್ಯ ಸ್ವಯಂ ಭಗವಂತನಿಂದಲೂ ಸಾಧ್ಯವಿಲ್ಲ, ಆದರೆ ಭಗವಂತ ತನ್ನ ಮಧ್ಯಮ ಭಕ್ತರಿಂದ ಇದನ್ನು ಮಾಡಿಸ್ತಾರೆ. ಯಾರಿಗೆ ಭಕ್ತಿ ಬೇಕೋ ಅಂಥವರಿಗೆ ಭಗವಂತ ಮಧ್ಯಮ ಭಕ್ತರ ಹತ್ರ ಕಳಿಸ್ತಾರೆ. ಇವಾಗ ಉತ್ತಮ ಭಕ್ತರು ಹಾಗಾದ್ರೆ ನಮ್ಗೆ ಉತ್ತಮ ಭಕ್ತರ ಸಂಘ ಸಿಗೋದಿಲ್ಲ ಅಂತ ನಾವು ಪ್ರಶ್ನೆ ಮಾಡ್ಬೋದು. ಉತ್ತಮ ಭಕ್ತರ ಸಂಘ ನಮಗೆ ಸಿಗತ್ತೆ. ಉತ್ತಮ ಭಕ್ತರು ಪ್ರಚಾರ ಮಾಡಲಿಕ್ಕೋಸ್ಕರ ಮಧ್ಯಮ ಭಕ್ತರ ಸ್ಥಾನಕ್ಕೆ ಬಂದು ಅಥವಾ ಮಧ್ಯಮ ಭಕ್ತರ ಕಾರ್ಯವನ್ನು ಅವ್ರು ಮಾಡ್ತಾರೆ. ಆದ್ರಿಂದ ಯಾಕಂದ್ರೆ ಅವ್ರು ಪ್ರಚಾರ ಮಾಡಬೇಕಂದ್ರೆ ಆ ಮಧ್ಯಮ ಇದಕ್ಕೆ ಬರಲೇಬೇಕು, ಆ ಒಂದು ಭಾವ ಅವರಲ್ಲಿ ಇರಬೇಕು. ಇಲ್ಲಾಂದ್ರೆ ಈಗ ಒಬ್ರು ಜ್ಞಾನಿಗಳಿರ್ತಾರೆ, ಕರ್ಮಿಗಳಿರ್ತಾರೆ, ಮಾಯಾವಾದಿಗಳಿರ್ತಾರೆ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಪ್ರಚಾರ ಮಾಡಿ ಅವ್ರನ್ನ ಒಂದು ಭಗವಂತನ ಸೇವೆಗೆ ತರಬೇಕಾಗುತ್ತೆ. ಆದ್ರಿಂದ ಉತ್ತಮ ಭಕ್ತರು ಎಲ್ಲರನ್ನ ಸಮದೃಷ್ಟಿಯಿಂದ ನೋಡೋದ್ರಿಂದ ಅವರಿಗೆ ಅವರೇನು ತಿಳ್ಕೊಂಡಿರ್ತಾರೆ, ಎಲ್ಲರೂ ಭಗವಂತನ ಸೇವೆಯಲ್ಲೇ ತೊಡಗಿರ್ತಾರೆ, ಅವರಿಗೆ ಅದೇನು ವ್ಯತ್ಯಾಸನೇ ಗೊತ್ತಿಲ್ಲ, ಗೊತ್ತಾಗೋದಿಲ್ಲ. ಅವರು ಭಗವಂತನ ಸೇವೆಯಲ್ಲಿ ಮಹಾಭಾವದಲ್ಲಿ ಇರ್ತಾರೆ. ಆದ್ರಿಂದ ಉತ್ತಮ ಭಕ್ತರು ಮಧ್ಯಮ ಭಕ್ತರ ಸ್ಥಾನಕ್ಕೆ ಬಂದು ತನ್ನ ಈ ಭಗವಂತನ ಭಕ್ತರನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಥವಾ ಭದ್ರಾತ್ಮರನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಈ ರೀತಿ ಕೆಲ ಗುರುಗಳು ಭಕ್ತಿ ಎಲ್ಲಿಂದ ಸಿಗತ್ತೆ, ಯಾರಿಂದ ಸಿಗತ್ತೆ, ಮತ್ತು ಅದನ್ನು ಹೇಗೆ ನಾವು ಪಡಿಬೇಕು ಅಂದರೆ ಸಾರಾಂಶವಾಗಿ ಕೆಲ ಗುರುಗಳು ಹೇಳ್ತಾರೆ, ಸತ್ಸಂಗದಲ್ಲಿ ಸದ್ಗುರುಗಳ ಆಶ್ರಯ ನಾವು ಪಡಿಬೇಕು, ಸದ್ಗುರುಗಳ ಆಶ್ರಯದಿಂದ ನಮಗೆ ಭಕ್ತಿ ಸಿಗತ್ತೆ. ಇವಾಗ ಕನಿಷ್ಠ ಭಕ್ತರು, ಮಧ್ಯಮ ಭಕ್ತರು, ಉತ್ತಮ ಭಕ್ತರು ಇದ್ದಾರೆ, ಆದರೆ ಮಧ್ಯಮ ಭಕ್ತರಿಂದ ಎಲ್ಲ ಪ್ರಚಾರ ಕಾರ್ಯ ನಡೆಯುತ್ತೆ. ಉತ್ತಮ ಭಕ್ತರು ಸಹ ಮಧ್ಯಮ ಭಕ್ತರ ಸ್ಥಾನಕ್ಕೆ ಬಂದು ಪ್ರಚಾರ ಕಾರ್ಯದಲ್ಲಿ ತೊಡಗುತ್ತಾರೆ. ಅವರು ಭಗವಂತನ ಮಧ್ಯಮ ಸ್ಥಾನಕ್ಕೆ ಬಂದು ಎಲ್ಲ ಭದ್ರಾತ್ಮರನ್ನು ಭಗವಂತನ ಹತ್ರ ಕರ್ಕೊಂಡು ಹೋಗಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಈ ರೀತಿ ಭಕ್ತಿ ನಮಗೆ ಸಿಗುತ್ತೆ.
ಕೋಯಿ ಐಸಾ ಪೂಛ ಸಕ್ತಾ ಹೈ ಬಿನಾ ಭಗವಾನ್ ಕಿ ಕೃಪಾಕ್ಕೆ ಕೋಯಿ ಭಕ್ತ ಕೃಪಾ ಕರ್ ಸಕ್ತಾ ಹೈ ಕಿ ನಹೀ. ಭಕ್ತ ಸ್ವತಂತ್ರ ಹೋಕರ್ಕೆ ಕೃಪಾ ಕರ್ತಾ ಹೈ ನಾ ಭಗವಾನ್ ಕಿ ಕೃಪಾ ಸೇ ಕರ್ತಾ ಹೈ, ಇಸ್ಮೇ ಪ್ರಶ್ನ ಆಯೇಗಾ. ಉಸ್ಕೆ ಲಿಯೇ ಕಹತೆ ಹೈ ಭಕ್ತ, ಜೊ ಭಕ್ತ ಹೈ ಉಸ್ಕೆ ಅಂದರ್ ಮೇ ಭಗವಾನ್ ಕಿ ಹಿ ಆಂಶಿಕ ಕೃಪಾ ಹೈ. ಜಬ್ ಭಗವಾನ್ ಜಬ್ ಮೊಮದ್ದಮ ಅಧಿಕಾರಿ ಗುರು ಯಾ ಭಕ್ತ ಭಗವಾನ್ ಸೇ ಪ್ರಾರ್ಥನಾ ಕರ್ತಾ ಹೈ ಇಸ್ ಪರ್ ಕೃಪಾ ಕರ್ನಿ ಹೈ ಆಪ್ ತೋ ಭಕ್ತ ಕೃಪಾ ಕಿ ಅನುಗಾಮಿನಿ ಭಗವತ್ ಕೃಪಾ ಹೈ. ಕೈಸೆ ಸಮಝೋ ಯ ಶಂಕಾ ಉಚಿತ ನಹೀ ಹೈ. ಕ್ಯೋ भक्तों की जब कृपा होने को होती है तो भगवान से प्रार्थना करते हैं और साथ साथ भगवान की कृपा तब होती है। जैसे यशोदा की इच्छा हुई कि हम बांध दें और नारायण से प्रार्थना किया कि प्रभु हम अपने बेटे को बांध नहीं सकते, कृष्ण को भगवान नहीं मानती। कृष्ण समझ गए और अपने आप बंधन में आ गए। ऐसे ही समझो, भगवान भक्तों की पहले कृपा होगी, अब उनकी कृपा से भगवान भी वह कृपा करने के लिए बाध्य होंगे। मनुष्य जीवन बहुत थोड़ा है, कब चला जाएगा कोई ठीक नहीं, इसलिए ऐसी भक्ति है जो केवल साधु संग में ही होती है, जल्दी से उसे उपार्जन कर लो, अन्यथा कब मृत्यु हो जाएगी, कब पागल हो जाएगा, कोई रोग हो जाएगा, फिर भक्ति नहीं होगी, फिर 84 लाख जोनियों में भ्रमण करना होगा। इसलिए हम सब लोगों को जितना अधिक से अधिक परिश्रम करके साधु संग में रह करके भगवान का ये सब तत्वों को जान करके और संसार से सदा के लिए चला जाए। कल शायद कहीं होगी हरी कथा, हाँ तो बोल दो, और ये बाकी 2 लाइन बोल दो।
प्रश्न भक्ति